ಮಾಡೋದಿಲ್ಲ ತಾನೆ ಸತ್ಯ, ನಮ್ಮಂತೆ ನೀವು ಪರವಾಗಿಲ್ಲ, ಒಟ್ಟಿ ನರಕಕ್ಕೆ ಹೋಗ್ಬೋದು ಅಂತ ಅರ್ಥ. ಒಂದೇ ಜಾತಿ ಆಗಿಬಿಡುತ್ತಾರೆ. ಕಪ್ಪಿ ತಪ್ಪಿ ಕೇಳೋದಿಲ್ಲ, ದರ್ಪೂಜ ಮಾಡ್ತೀರಾ ಕೇಳೋದಿಲ್ಲ, ಸಂಧ್ಯಾನೆ ಮಾಡ್ತೀರಾ ಕೇಳೋದಿಲ್ಲ, ಶಾಸ್ತ್ರದಂತ ಓದ್ತೀರಾ ಅಪ್ಪಿ ತಪ್ಪಿನೂ ಕೇಳೋದಿಲ್ಲ. ಆದರೆ ಮೂಲಭೂತ ವಿಚಾರಗಳು ಹಿಂದಿನ ಕಾಲ ಕವಲ ಕಂಪಲ್ಸರಿ ಅದುವಂತು. ಮನೆಗೆ ಬಂದ್ರೆ ಸಂಧ್ಯಾನೆ ಮಾಡದೆ ಹೋದ್ರೆ ಊಟ ಇಲ್ಲ ಮಕ್ಕಳಿಗೆ, ಗ್ಯಾರಂಟಿ ಅದುವಂತು. ಇವತ್ತು ಮಾಡಿದ್ರೆ ಊಟ ಇಲ್ಲ ಅನ್ನೋ ಕಾಲ ಬರ್ತದೆ. ಲೇಟ್ ಮಾಡ್ತೀವಿ ಹೋಗಿ ಊಟ ಹಾಕಲ್ಲ, ಬೇಗ ಬರೋ ಹಾಗೆ ಹಾಕಿಬಿಡ್ತೀವಿ. ಬೇಕಾ ಯಾರು ನಿಮ್ಮ ನೋಡಿದ್ದೀನಿ, ಬೆಳಗ್ಗೆ ಹುಡುಗ ಸ್ನಾನ ಮಾಡ್ಕೊಂಡು ಪಾಪ ಉಪನಯನ ಆದವನು, ಸಂಧ್ಯಾನೆ ಅಂತ ಕೂತ, ತಾಯಿ ಕರೆದು ಬೈದು ಬಾ ಕಾಫಿ ಆಗಿದೆ ಕುಡಿದು ಹೋಗು ಅಂತ ಹೇಳಿದ್ರು. ಅವ್ ಇಲ್ಲ ಸಂಧ್ಯಾನೆ ಮಾಡಿ ಬರ್ತೇನೆ ಅಂತ. ಅಪ್ಪ ಬಂದ ಕುಡಿದು ಮಾಡು ಅಂತ ಹೇಳಿದ. ಮುಗಿತಲ್ಲ, ಇಂಥ ತಂದೆ ಇಂಥ ತಾಯಿ, ಅವಾಗ ಎರಡು ದಿವಸ ಬಾರದ ಬರೀ ಹಾಳಾಗಲು ಬಿಟ್ಟೇ ಬಿಟ್ಟದ ಅಡಿಯಂತೆ. ನೀವೆಲ್ಲ ನೋಡಿದ್ದು ಹೇಳ್ತೀರಿ, ಸುಮ್ಮನೆ ಹೇಳ್ತಾ ಇಲ್ಲ, ಕಣ್ಣಾರು ಕಂಡದ್ದು ಹೇಳ್ತಿರೋ, ಎಷ್ಟು ಜೀವ ನೋಡಿರ್ತೀರಿ ಬೇಕಾಗಿರ್ತ ಪ್ರಸಂಗಗಳನ್ನು. ಅಂತವಾಗ ಏನ್ ಮಾಡ್ತೀಯ ಬೇಕಾದ್ರೆ ಆಮೇಲೆ ನಿಧಾನ ಮಾಡ್ಕೊ, ಮಾಡ್ಕೊಂಡು ಬಿಡ ನನಗೆ, ನೀ ಕಾದು ಕುಡಿ ಬುಚ್ಚ ಅದಾಯ್ತು. ತಾತ್ಪರ್ಯ ಅಷ್ಟೇ, ಈ ರೀತಿ ಮಾಡಿದ್ರೆ ಯಾವ ಧರ್ಮ ಉಳಿಬೇಕು? ನೀನು ಸಂಧ್ಯಾವನ್ನೇ ಆಯ್ತಾ, ಇಲ್ಲ ಕೊಡೋದಿಲ್ಲ ನಾನೀಗ. ಈ ನಾಚಿ ಸನ್ನೆ ಬೇಕಾದ್ರೆ ಅದನ್ನ ಬಿಡೋದ್ರೆ ಬಿಡೋದಿಲ್ಲ, ಮನಸ್ಸು ಶುರುವಾಗ್ಬಿಡ್ತಾರೆ ಹಾಗೆ. ಟು ಸ್ಟಾರ್ಟ್ ವಿತ್ ಡಿಫಿಕಲ್ಟಿ ಇರ್ತದೆ ಅಷ್ಟೇ. ಒಂದ್ ಸರ್ತಿ ಬಂದ ಮೇಲೆ ಅದು ಮಾಡಿದ್ರೆ ಏನ್ ಬೆನಿಫಿಟ್ ಅಂತ ಗೊತ್ತಾದ ಮೇಲೆ ಬಿಡೋನ್ನೇ ಬಿಡಲಿಕ್ಕಾಗೋದಿಲ್ಲ. ಮನುಷ್ಯ ಚಿಕ್ಕ ಮಕ್ಕಳು ಸ್ಕೂಲಿಗೆ ಅಪ್ರೋತ ಹೋಗ್ತಾರೆ, ಮೊದಲೇ ದಿವಸ ಬಹುಶಃ ಗಂಡನ ಮನೆಗೆ ಹೆಣ್ಣು ಮಗಳು ಹೇಗೆ ಹೋಗ್ತಾಳೋ ಸ್ಕೂಲಿಗೆ ಮೊದಲು ಹತ್ತಿರ ಹೋಗೋದು ಮಕ್ಕಳೆಲ್ಲ ಕೂಡ, ನಕ್ಕತ್ತ ಮಕ್ಕಳು ಸಿಗೋದಿಲ್ಲ. ಆದರೆ ರಾತ್ರಿ ಸಾಧನೆ ಹೋಗ್ಬೇಡ ಅಲ್ಲೇ ಶುರು ಮಾಡ್ತಾರೆ. ಆಮೇಲೆ ಬಂದು ಹೋಗು ಅಂತ ಹೇಳ್ತಾರಲ್ಲ, ಹೋಗ್ಬೇಡ ಅನ್ನೋ ವಿಷಯ ಅಲ್ಲಿ ವಿಷಯ ಗೊತ್ತಾಗ್ಬಿಡುತ್ತಾನೆ. ಆಮೇಲಂತೂ ಸ್ಕೂಲ್ ಅಲ್ಲ, ಬೇರೆಯವರಿಗೆ ಹೋಗ್ತಾರೆ, ಬೇರೆ ಸ್ಟೇಟ್ಗೆ ಹೋಗ್ತಾರೆ, ಬೇರೆ ದೇಶಕ್ಕೆ ಹೋಗ್ಬಿಡ್ತಾರೆ. ಅದಕ್ಕೆ ಓದಬೇಕು ನಾನು. ಮದು ಪಕ್ಕದ ಮನೆ ಕೆ ಜಿ ಕ್ಲಾಸ್ ಹೋಗ್ಲಿಕ್ಕೆ ಇಷ್ಟಪಡದೆ ಇದ್ದವನು ಅಷ್ಟು ದೂರ ಯಾಕೆ ಹೋಗ್ತಾರೆ ಅಂದ್ರೆ, ಒಂದು ಓದಿನ ರುಚಿ ಗೊತ್ತಾಯ್ತು ಅಂದ್ರೆ ಟೇಸ್ಟ ದೊರೆ. ಅದು ಮತ್ತೆ ನಮಗೆ ಸಂಧ್ಯಾವಂದ್ಯ ದೇವಪೂಜೆಗಳ ಬಗ್ಗೆ 4 ದಿವಸ ಪರೀಕ್ಷೆ ಮಾಡಿಸಿ ನೋಡಿಸಿ ತಕ್ಷಣ ಅರ್ಥವಾಗುತ್ತೆ. ಪ್ರಶ್ನೆ ಮಾಡೋ ಜನ ಬೇಕು, ಧರ್ಮರಾಜ ಮಾಡ್ತಾ ಇದ್ದ. ಪ್ರಶ್ನೆ ಋಷಿ ಪೂಜಾಸು ವಿಶಿಷ್ಟೇರೋಹು ಋಷಿ ಪೂಜಾಸು, ಋಷಿಗಳು ಮುನಿಗಳು ಬರ್ತಿದ್ರಲ್ಲ ಅವರಿಗೆ ಅದು ಭಕ್ತಿಯಿಂದ ಪೂಜೆ ಮಾಡಿ ಯೋಗಕ್ಷೇಮ ನೋಡ್ಕೊಳ್ತಕ್ಕಂಥ ಕೆಲಸ ಧರ್ಮರಾಜ ಮಾಡ್ತಿದ್ದಂತೆ. ಇದು ಅವರ ಕೆಲಸ. ಇವತ್ತಿನ ರಾಜ ಮಹಾರಾಜರುಗಳೆಲ್ಲ ಹೈರೀತಿರ್ಥ ಹೇಳೋದಕ್ಕಾಗೋದಿಲ್ಲ, ತಮ್ಮ ಸುಖ ನೋಡ್ಕೋತಾ ಹೊರತು. ಸಾಮಾನ್ಯವಾಗಿ ಎಲ್ಲೋ ಒಂದೆರಡು ಎಕ್ಸೆಪ್ಷನ್ ಇದ್ರೆ ಇರಬಹುದಷ್ಟೇ ಹೊರತು, 90% ಜನ ತಮ್ಮ ಯೋಗಕ್ಷೇಮ ನೋಡ್ಕೋತಾರೆ ಹೊರತು ಪ್ರಜೆಗಳ ಯೋಗಕ್ಷೇಮ ನೋಡೋದೇ ಇಲ್ಲ. ಯಜ್ಞೋರುದಾನ ನರದೇವ ವಂದ್ಯತ ಪ್ರಶ್ನೆ ಋಷಿ ಪೂಜಾಸು ಯುಧಿಷ್ಠಿರ ಅಭೂತ್. ಭೀಮಸೇನ ದೇವರು ಏನ್ ಮಾಡ್ತಾ ಇದ್ರು? ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಸ್ವರಾಷ್ಟ್ರ ರಕ್ಷಾದಿಷು ಭೀಮಾಸಿ. ಧರ್ಮಾನುಶಾಸ್ತಿ, ಧರ್ಮ ಶಿಕ್ಷಣ ಮಾಡೋದು ಭೀಮಸೇನ ದೇವರಿಗೆ ಕೆಲಸ. ಇವತ್ತು ರಾಜ ಮಹಾರಾಜರುಗಳಿಗೆ ಧರ್ಮದ ಕಾನ್ಸೆಪ್ಟೇ ಇಲ್ಲ. ಯುವರಾಜ ಭೀಮಸೇನ ಧರ್ಮ ಹೀಗಿರಬೇಕು ಅಂತ ಎಲ್ಲರಿಗೂ ಹೇಳಿಕೊಡೋದು. ಒಬ್ಬ ರಾಜನಾಗಿ ಅದ್ವಿತೀಯ ವಿದ್ವಾಂಸರು, ಪಾಂಡಿತ್ಯೇಚ ಪಟುತ್ವೇಚ ಶೂರತ್ವೇಚ ಬಲೇತಿ ಚ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಭಯೋರಪಿ. ನೇರವಾಗಿ ಪ್ರವಚನ ತಾನೇ ಮಾಡೋದು ಭೀಮಸೇನ, ತಾನೇ ಪಾಠ ಹೇಳೋದು. ಇಂಥ ವಿದ್ವತ್ತು ಯಾವ ರಾಜರು ಪಡೆದಿದ್ರು ಜಗತ್ತಿನ ಇತಿಹಾಸದೊಳಗೆ? ಜನಕರಾಜಾದಿ ರಾಜರುಗಳೆಲ್ಲ ವಿದ್ವಾಂಸರಂತ ಹೆಸರುವಾಸಿಯಾದವರು. ಆದರೆ ಭೀಮಸೇನ ವಿಶ್ವಖ್ಯಾತಿಯ ವಿದ್ವಾಂಸ ಅಂದ್ರೆ ಭೀಮಸೇನ. ಅಷ್ಟು ಶ್ರೇಷ್ಠ ರಾಜಕೀಯವಾದಂತಹ ಪರಿಣತಿ, ಅಷ್ಟೇ ಶ್ರೇಷ್ಠವಾದ ಧಾರ್ಮಿಕ ಪರಿಣತಿ. ಅದಕ್ಕೆ ಪೂರ್ಣ ಪ್ರಜ್ಞಾನ ಹೆಸರು ಸಾರ್ಥಕವಾಗಿತ್ತು. ಧರ್ಮಾನುಶಾಸ್ತಿ ಹರಿತತ್ವ ಶಂಸನ, ಹರಿತತ್ವ ಶಂಸನ ವಿಷ್ಣು ಸರ್ವೋತ್ತಮತ್ವದ ಪ್ರತಿಪಾದನೆ. ವಿಷ್ಣು ಸರ್ವೋತ್ತಮತ್ವಂತೂ ಸರ್ವದಾ ಪ್ರತಿಪಾದಯ ಮಾಡ್ತಾನೆ ಇದ್ದಾರೆ. ಸ್ವರಾಷ್ಟ್ರ ರಕ್ಷಾದಿಷು ಭೀಮಾಸಿ, ಸ್ವರಾಷ್ಟ್ರ ರಕ್ಷಣೆ. ಭೀಮಸೇನೆ ಇದ್ದಾರೆ ಕಣ್ಣೆತ್ತಿ ನೋಡ್ಲಿಕ್ಕೆ ಯಾರು ತಯಾರಿಲ್ಲ. ಇಂದ್ರಪ್ರಸ್ಥಾದ್ರೆ ಬೇರೆ ಮಾರಾಯ, ಭೀಮಸೇನೆ ಇದ್ದಾನೆ ಅಲ್ಲಿ. ಅಲ್ಲಿ ಸಿಂಹ ಇದೆ ಅಂದ್ರೆ ಸಾಕು, ಯಾರು ಹೋಗ್ತಾರಾ? ಆ ಕಾಲಿನಲ್ಲಿ ಸಿಂಹ ಸೇರ್ಕೊಂಡ್ಬಿಟ್ಟಿದೆ, ದಿಕ್ಕಡಿ ತಲೆ ಹಾಕಿ ಮಲಗೋದಿಲ್ಲ ಕಡೆ. ಇವತ್ತು ಜೀವ ಸಿಂಹ ಭೀಮಸೇನ. ಭೀಮಸೇನ ಇದ್ದಾರೆ ಅಂದ್ರೆ ಒಂದು ಯುದ್ಧ ಆಗಲಿಲ್ಲ, ಇಂದ್ರಪ್ರಸ್ಥಾನ ಯಾರು ಯುದ್ಧಕ್ಕೆ ಬರಲಿಲ್ಲ. ಭೀಮಸೇನ ಖ್ಯಾತಿ ಆಮತ್ತದ್ದಾಗಿತ್ತು. ಸ್ವರಾಷ್ಟ್ರ ರಕ್ಷಣೆಯನ್ನ ಭೀಮಸೇನ ಮಾಡ್ತಾ ಇದ್ದಾರೆ. ಇದೇ ಕಾರ್ಯ ಭೀಮಸೇನದಾಗಿತ್ತು. ಮಹಾರಾಜ ಹಾಗೆ, ಯುವರಾಜ ಹೀಗೆ. ದ್ರೌಪದಿ ಏನ್ ಮಾಡ್ತಾ ಇದ್ರು? ಭಾರಿ ಕುತೂಹಲದ ಪ್ರಶ್ನೆ. ದ್ರೌಪದಿ ಏನ್ ಮಾಡ್ತಾ ಇದ್ದಿತ್ತು? ಒಬ್ಬ ರಾಜ ಮಹಾರಾಣಿ ಹಾಗಿರ್ತಾರೆ. ಇವತ್ತು ಮಹಾರಾಣಿನ ಬಿಟ್ಟುಬಿಡಿ, ದೊಡ್ಡ ಅಧಿಕಾರಿ ಹೆಂಡತಿ ಅಂದ್ರೆ ಒಂದು ಕೆಲಸ ಮಾಡೋದಿಲ್ಲ, ಏನೇನು ಡೈನಿಂಗ್ ಟೇಬಲ್ ಬಿಟ್ಟರೆ ಕೆಳಗೆ ಇಳಿಯೋದಿಲ್ಲ. ಇದು ಮನುಷ್ಯನ ಪದ್ಧತಿ. ನಾನು ಕೆಲಸ ಮಾಡ್ಬೇಕಾ, ನಾ ಯಾರು ಗೊತ್ತಾ ಅಂತ ಕೇಳ್ತೇನೆ, ನಾ ಯಾರು ಗೊತ್ತಾ? ಇದು ಪದ್ಧತಿ. ದ್ರೌಪದಿ ದೇವಿ ಕೆಲಸ ನೋಡಿಬಿಟ್ರೆ ಬಹುಶಃ ಅಷ್ಟು ಕೆಲಸ ಮಾಡದ ಹೆಂಗಸು ಜಗತ್ತಲ್ಲಿ ಇದ್ರೆ. ಸೀತಾದೇವಿ ಅಲ್ಲಿ, ರುಕ್ಮಿಣಿ ಸತ್ಯಭಾಮ ಅಲ್ಲಿ, ದ್ರೌಪದಿ ಅಷ್ಟೇ. ಇವತ್ತು ದೊಡ್ಡವರು ತರಿಸಿಕೊಳ್ಳೋದು, ಹೆಚ್ಚು ಕೆಲಸ ಮಾಡ್ತಾರೆ ದೊಡ್ಡವರಾಗ್ತಾರೆ ಹೊರತು ಕೆಲಸ ಕಡಿಮೆ ಮಾಡಿಕೊಂಡು ದೊಡ್ಡವರಾಗೋದಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚು ಕೆಲಸ ಮಾಡಿದ್ರೆ ಮಾತ್ರ ದೊಡ್ಡವರಾಗೋದು. ಏನು ಮಾಡ್ತಿದ್ರು ದ್ರೌಪದಿ ದೇವಿ? ಸ್ತ್ರೀ ಧರ್ಮಗಳಿಗೆ ದೊಡ್ಡ ಒಂದು ಆದರ್ಶಪ್ರಾಯವಾದ ವಿಚಾರವನ್ನು ಆಚಾರ್ಯ ಹೇಳ್ತಾ ಇದ್ದಾರೆ. ದ್ರೌಪದಿ ಮಾಡ್ತಿದ್ದ ಕೆಲಸ ಸ್ತ್ರೀ ಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಥರೇರ್ ಧರ್ಮ ನಿದರ್ಶನೀಚ. ದ್ರೌಪದಿಯ ದಿತ್ಯದ ಪಟ್ಟಿ ಕೊಟ್ಬಿಡ್ತಾರೆ. ಅದನ್ನು ಕೇಳಿಬಿಟ್ರೆ ದ್ರೌಪದಿ ದೇವಿ ಆದರ್ಶ ಹೇಗಿತ್ತು, ಒಬ್ಬ ಗೃಹಿಣಿ ಹೇಗಿರಬೇಕು, ಮಹಾರಾಣಿ ಹೇಗಿರಬೇಕು, ಯುವರಾಣಿ ಹೇಗಿರಬೇಕು. ನಮಗನ್ಸುತ್ತೆ ಇವತ್ತು ಮಹಾರಾಣಿಯರು ಅಂದ್ರೆ ಅದೆಲ್ಲ ಯುವರಾಣಿಯಲ್ಲ ತಿಳ್ಕೋಬಾರದು. ಮನೆಯ ಮೆಟ್ಟಿಗೆ ಪ್ರತಿಯೊಬ್ಬ ಹೆಂಗಸು ಮಹಾರಾಣಿ ಇದ್ದಾಗ ಲೆಕ್ಕ, ಮನೆಯ ಮೆಟ್ಟಿಗೆ ಮನೆ ಯಜಮಾನ ಮಹಾರಾಜ ಇದ್ದಾಗ ಲೆಕ್ಕ. ಧರ್ಮರಾಜನ ಕಥೆ ಕೇಳಿಬಿಟ್ರೆ ಯಜ್ಞ ಮಾಡ್ತಿದ್ದ ಧರ್ಮರಾಜ, ನಾವು ಯಜ್ಞ ಮಾಡಬೇಕು. ವೈಶ್ವೇವ ಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ, ಭೂನಿಷ್ಠಯಜ್ಞ, ಭೂತಯಜ್ಞ, ಯಜ್ಞ ಮಾಡಿಬಿಟ್ರೆ ಯಜಮಾನ ಆಗಿಬಿಡ್ತಾರೆ. ದ್ರೌಪದಿ ಮಾಡಿಬಿಟ್ರೆ ಯಜಮಾನ ಆಗಿಬಿಡ್ತಾರೆ. ಯಜಮಾನ ಅಂಬುದು ಕನ್ನಡ ಪದ ಅಲ್ಲ, ಅದು ಶುದ್ಧ ಸಂಸ್ಕೃತ ಪದ ಯಜಮಾನ ಅನ್ನೋದು. ಯಜಮಾನ ಯಜ್ಞ ಮಾಡುವವನು ಅಂತ ಅರ್ಥ. ಅದಕ್ಕೆ ಕನ್ನಡ ಅಂತ ತಿಳ್ಕೊಂಡಿದ್ರೆ ತಪ್ಪದು, ಶುದ್ಧ ಸಂಸ್ಕೃತ ಪದ ಅದು. ಯಜಮಾನ ಆತನ ಹೆಂಡತಿಯಾಗಿ ಯಜಮಾನಿ ಏನ್ ಮಾಡ್ತಿದ್ದ ದ್ರೌಪದಿ ದೇವಿ ಅಂದ್ರೆ ಸ್ತ್ರೀಧರ್ಮ ಸಂಶಾಸನ, ಎಲ್ಲ ಹೆಂಗಸರಿಗೂ ಕೂಡ ಸ್ತ್ರೀಧರ್ಮವನ್ನು ಹೇಳಿಕೊಡ್ತಾ ಇದ್ರು. ಸ್ತ್ರೀಧರ್ಮವನ್ನು ಶಿಕ್ಷಣ ಮಾಡೋದು ಮೊದಲನೇ ಕೆಲಸ. ಸಂಶಾಸನ ಭೃತ್ಯ ಕೋಶ ರಕ್ಷಾವ್ಯಯಾದವು, ಭೃತ್ಯರ ರಕ್ಷಣೆ, ಕೋಶವ್ಯಯಾದವು, ಹಣಕಾಸಿನ ವ್ಯವಸ್ಥೆ ಎಲ್ಲ ದ್ರೌಪದಿ ದೇವಿಯಾಗಿತ್ತ. ಇದು ಸ್ವಲ್ಪ ಕುತೂಹಲದ ಪ್ರಶ್ನೆ. ಹಣಕಾಸಿನ ಪ್ರಶ್ನೆ ಬಂತಲ್ಲ, ಸ್ವಲ್ಪ ಹುಷಾರಾಗಬೇಕಲ್ಲಿ. ದ್ರೌಪದಿ ಏನ್ ಮಾಡ್ತಿದ್ರು ಅಂದ್ರೆ ಭೃತ್ಯರ ರಕ್ಷಣೆ, ಹಣಕಾಸಿನ ವ್ಯವಸ್ಥೆ ಅಂತ ಹೇಳ್ತಾರೆ. ನಮಗೆ ಆಗ ಎಲ್ಲ ಹೆಂಗಸರು ಸ್ವಲ್ಪ ಕಿವಿ ಅಳಿಸ್ಕೋಬೇಕಾಗ್ತದೆ. ಯಾರ್ದಕ್ಕೆ ಗೊತ್ತೇನು ನೋಡ್ರಿ, ನಮ್ಮ ಕೈಯಲ್ಲಿ ದುಡ್ಡು ಕೊಡಬೇಡ್ರಿ ಅಂತ ಯಾರು ಹೇಳಿದ್ರೆ ತಪ್ಪೋದು. ನೋಡಿ ದ್ರೌಪದಿ ಕೈಯಲ್ಲಿ ದುಡ್ಡಿತ್ತು, ಹಣ ಖರ್ಚು ಮಾಡೋದೆಲ್ಲ ಅವ್ರ ಕೆಲಸ. ಇನ್ನೂ ಹೇಳೋದಾದ್ರೆ ಹೆಂಡತಿ ಹೇಗಿರಬೇಕು ಅಂದ್ರೆ ಹೋಮ್ ಅಂಡ್ ಫೈನಾನ್ಸ್ ಎರಡು ಅವರ ಹತ್ರ ಇದ್ದಾಗ ಲೆಕ್ಕ. ಇವತ್ತು ಹೋಮ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಅಂತ ಕರೀತಾ ಇಲ್ಲ, ಮನೆಯ ಜವಾಬ್ದಾರಿ ಇರೋದಕ್ಕೆ ಗೃಹಿಣಿ ಅಂತ ಹೆಸರು. ಗೃಹಮಂತ್ರಿ ಅಂತ ಕರೆಯ ಗೃಹಿಣಿ. ಹಣಕಾಸಿನ ವ್ಯಕ್ತಿ ಎಲ್ಲ ಹೆಂಗಸರ ಜವಾಬ್ದಾರಿ ಅಂತ. ಈ ಮಟ್ಟಿಗೆ ಭಾರತ ಕೇಳಿದ್ದು ಖುಷಿ ಆಗುತ್ತೆ ಎಲ್ರಿಗೂ. ನಾಳೆಯಿಂದ ದ್ರೌಪದಿ ದೇವಿ ಇದ್ದಿದ್ದರೆ ನಾವೆಲ್ಲ ಹಾಗಿರ್ತಕ್ಕದ್ದು, ನಮಗೆ ದುಡ್ಡು ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡೋಷ್ಟು ಮಟ್ಟಿಗೆ ದ್ರೌಪದಿಯ ಪಾತ್ರ ಇತ್ತು. ಪಾಂಡವ ದೇವರು ದುಡ್ಡು ಕೊಟ್ಬಿಡ್ತಾ ಇದ್ರಂತೆ, ಖರ್ಚು ಮಾಡೋದು ಅವ್ರ ಜವಾಬ್ದಾರಿ ಅಂತ. ಇದು ಆಶ್ಚರ್ಯ. ಕೋಶ ರಕ್ಷಾವ್ಯ ಯಾದವ್ ಗುಣದೋಷ ಚಿಂತನೆ, ಅದು ನೇರ ಸರಿಯಾದ ಮಾತದು. ಒಂದು ಯಜಮಾನರಿಗೆ ಸಂಪಾದನೆಯಲ್ಲಿ ಬಹಳಷ್ಟು ಕಾಲ ಇರೋದ್ರಿಂದ ಅದು ವಿನಿಯೋಗ ಆಗಬೇಕಾದ್ದೆಲ್ಲ ಹೆಂಡತಿ ಮೂಲಕನೇ ಆಗಬೇಕಾದ್ರು. ವಿನಿಯೋಗದ ಕೆಲಸ ಹೆಂಡತಿಯ ಜವಾಬ್ದಾರಿ. ವಿನಿಯೋಗ ಆದ್ರೆ ಯಾವ ರೀತಿ ವಿನಿಯೋಗ ಆಗಬೇಕು? ಮನೆ ಮಟ್ಟಿಗೆ ಆಳು ಕಾಳುಗಳು ತಿರ್ತಾರೋ ಅವರಿಗೆ ಕೊಡೋ ಕೆಲಸ ಅಂತ ಮಾಡಬೇಕಾ? ದಿವಸ ಬೆಳಿಗ್ಗೆ ಹಾಲು ದುಡ್ಡು ಕೊಡ್ರಿ ಅಂತ ಕೇಳಕ್ಕಾಗತ್ತಾ? ಸಾಧ್ಯ ಇಲ್ಲ. ಪದಾರ್ಥ ದುಡ್ಡು ಕೇಳಕ್ಕ ಎಲ್ಲ ಹಿಡಿಯಿರ್ಬೇಕು. ಅದಕ್ಕೆಲ್ಲ ಅಷ್ಟು ದುಡ್ಡು ಯಾವಾಗಲೂ ಅವ್ರ ಕೈಲಿ ಇರಲೇಬೇಕು, ಹೆಚ್ಚು ಅನಿವಾರ್ಯ ಆದವಂತ. ಅವರತ್ತು ಮಹಾರಾಣಿ ಮತ್ತೆ ದ್ರೌಪದಿ ದೇವಿ ಭೃತ್ಯ ರಕ್ಷಣೆ ಮಾಡ್ತಿದ್ರಂತೆ, ಕೋಶವನ್ನು ವ್ಯಯ ಮಾಡ್ತಿದ್ರಂತೆ. ಮನೆಯಲ್ಲಿರೋ ಸಣ್ಣ ಪುಟ್ಟ ಸಂಬಳಕ್ಕೇ ಲೆಕ್ಕ ತಪ್ಪ ಹೆಚ್ಚು ತಪ್ಪು ತಪ್ಪು ಹೋಗ್ತಿರುತ್ತೆ ಲೆಕ್ಕ. ಇದು ಚಾಲಿ ಆಗ್ತಿರೋದಿಲ್ಲ, ಮ್ಯಾಚ್ ಆಗ್ತಿರೋದಿಲ್ಲ, ಪಾಪ ಖರ್ಚುಗಳಿಗೂ ಸಂಬಂಧ ಪಡ್ತಿರೋದಿಲ್ಲ. ಅವರು ಮಹಾರಾಣಿ, ಸಣ್ಣ ಪುಟ್ಟ ದೇಶಕ್ಕಲ್ಲ, ಇಡೀ ಭರತಖಂಡದ ಚಕ್ರವರ್ತಿ ಅಂತ ಸಂಭ್ರಾಣಿ ಅಂದ್ರೆ ಅವರೇನೆ. ಅಂತ ಮಹಾನುಭಾವರು, ಎಷ್ಟು ಜವಾಬ್ದಾರಿ ಇತ್ತು ಗೊತ್ತಾ ಅವರಿಗೆ? ಅಷ್ಟು ಹಣದ ರಾಶಿ ಮುಂದೆ ಇದೆ, ಅದನ್ನ ಸದ್ವಿನಿಯೋಗ ಮಾಡಬೇಕು. ಮತ್ತೆ ಎರಡನೇದಾಗಿ ಭೃತ್ಯರಿದ್ದಾರೆ, ಅದು ಯೋಗಕ್ಷೇಮ ನೋಡಬೇಕು. ಬಹುಶಃ ದ್ರೌಪದಿಯ ಕಥೆ ತುಂಬಾ ಜನ ಕೇಳಿರೋದಿಲ್ಲ. ಎಷ್ಟರ ಆಳಕಾಳಾಗಿದ್ರು ಗೊತ್ತಾ ಮನೆಯಲ್ಲಿ ಅಂತ ಹೇಳುತ್ತಾರೆ. ದ್ರೌಪದಿ ದೇವಿಯ ಮನೆಯಲ್ಲಿ ಎಷ್ಟು ಜನರು ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಇತ್ತು, ಕೆಲಸಗಾರರು ಇದ್ರು ಅಂದ್ರೆ ಮಹಾಭಾರತದಲ್ಲಿ ಹೇಳ್ತಾರೆ, ತಮ್ಮ ತಲೆ ತಿರುಗಿ ಹೋಗ್ಬಿಡ್ಬೇಕು. ಅವರ ಮನೆಯಲ್ಲಿ ಪ್ರತಿ ದಿವಸವೂ ಕೂಡ ಪ್ರತಿ ದಿವಸ ಕೂಡ 80,000 ಪ್ಲಸ್ 10,000 90,000 ಮುನಿಗಳು ಊಟಕ್ಕೆ ಬರ್ತಿದ್ರು. 90,000 ಮುನಿಗಳು ಮನೆಗೆ, 10,000 ಸನ್ಯಾಸಿಗಳು ಭಿಕ್ಷೆ ಬರ್ತಿದ್ರು. 100,000 ಜನ ಇವರೇ ಮೋಸ್ಟ್ ವಿವಿಧಗಳು ಇವರೆಲ್ಲ ಕೂಡ. 90,000 ಮುನಿಗಳು, 10,000 ಯತಿಗಳು ಅವರ ಮನೆಗೆ ನಿತ್ಯ ಭಿಕ್ಷೆ ಬರೋದು. ಅಷ್ಟೇ ವ್ಯವಸ್ಥೆ ಹಾಕಬೇಕು. ಅವರೊಬ್ಬರೇ ಬರ್ತಿದ್ದಿಲ್ಲ, ಒಬ್ಬೊಬ್ಬರಿಗೆ 300 ಜನ ಪರಿವಾರ ಅಂತ, ಅವರಿಗೆ ಮಠದ ಪರಿವಾರ ಅಂತ ಹೇಳ್ತಾರಲ್ಲ, ಒಬ್ಬರು 300 ಜನ ಲೆಕ್ಕ ಹಾಕಿ, ಎಷ್ಟು ಜನ ಇರಬಹುದು ಲೆಕ್ಕ ಹಾಕಿ. ಅಷ್ಟೇ ಕಡಿಗೆ ಊಟದ ವ್ಯವಸ್ಥೆ ಆಗಬೇಕು, ಅಷ್ಟೇ ಕಡಿಗೆ ಊಟದ ವ್ಯವಸ್ಥೆ ಆಗಬೇಕು. ಅದೇನು ಯಾವುದೋ ಅಡ್ಜಸ್ಟ್ ಮಾಡಾಗಿಲ್ಲ, ರಾಜನ ಮನೆಯ ಎ ಕ್ಲಾಸ್ ಆಗಬೇಕೆಲ್ಲ ಕೂಡ. ವೈಕುಂಠ ಇದ್ದ ಇರಬೇಕು ಮನೆಯೊಳಗೆ, ಇಂಥದ್ದಿಲ್ಲ ಅಂತಿಲ್ಲ, ಪ್ರತಿಯೊಂದರ ವ್ಯವಸ್ಥೆ ಆಗಬೇಕು. ಲಕ್ಷಾಂತರ ಜನಗಳಿಗೆ, ಕೋಟ್ಯಂತರ ಜನಗಳಿಗೆ ಅಷ್ಟು ವ್ಯವಸ್ಥೆ ಆಗಿ, ಅಂಥ ವ್ಯವಸ್ಥೆಯಲ್ಲಿ ಚೂರು ಲೋಪ ಆಗಬಾರದು. ಅದಿಷ್ಟು ದ್ರೌಪದಿಯ ಕೆಲಸ. ಇನ್ನೂ ಸ್ವಾರಸ್ಯವಾಗಿ ಹೇಳ್ತಾರೆ, ಅಷ್ಟು ಜನಗಳಲ್ಲಿ ಯತಿಗಳಲ್ಲಿ ಒಬ್ಬ ಯತಿ ಇದ್ರಂತೆ ಎಲ್ಲರಂತೆ ಅವರು ಬರ್ತಿದ್ರು, ಪ್ರತಿನಿತ್ಯ ಅವರು ಅಡಿಗೆ ಮಾಡ್ತಿದ್ರು ದ್ರೌಪದಿ ದೇವಿ. ಇನ್ನು ಕೇಳಿದ್ರೆ ಆಶ್ಚರ್ಯ ಆಗಿಬಿಡುತ್ತೆ. ಸಣ್ಣಪುಟ್ಟ ಕೆಲಸ ಇದ್ದರೆ ಅಡಿಗೆ ಇಟ್ಕೊಂಡ್ಬಿಡ್ತಾರೆ, ಪಾಪ ನಾವು ಮಹಾ ಅಧಿಕಾರಿಗಳು ಅಂತ ಹೇಳಿಬಿಟ್ಟು ಮಹಾರಾಣಿ ಸ್ವಂತ ಕೈಲಿ ಅಡಿಗೆ ಮಾಡ್ತಿದ್ರಂತೆ. ಅಂಥ ಆಶ್ಚರ್ಯ ಅದು. ಶಾಸ್ತ್ರ ಹೇಳುತ್ತದೆ, ಗಂಡಸಿಗೆ ಕೈ ಇರೋದು ಸಾಲಿಗ್ರಾಮ ಮುಟ್ಟಿ ಪೂಜೆ ಮಾಡಲಿಕ್ಕೆ, ಹೆಂಗಸರಿಗೆ ಕೈ ಇರೋದು ಆ ಪೂಜೆ ಮಾಡಿದ ದೇವರಿಗೆ ನೈವೇದ್ಯ ಸಿದ್ಧ ಮಾಡಲಿಕ್ಕೆ. ಇವತ್ತು ಯಾರೋ ಮಾಡಿದ ನೈವೇದ್ಯನ ದೇವರಿಗೆ ಹೇಗಿರ್ಲಿಕ್ಕಾಗುತ್ತೆ ಯೋಚನೆ ಮಾಡಿ. ನಾವು ಕೈಯಾರ ನಮ್ಮ ದೇವರಿಗೆ ನಮ್ಮ ನೈವೇದ್ಯ ಆಗಬೇಕು ಅಂತ ಅಡಿಗೆ ಮಾಡಬೇಕು. ಅವರು ನಾನು ಕೈಯಿಂದ ನಾನು ಸಾಲಿಗ್ರಾಮ ಪೂಜೆ ಮಾಡಬೇಕು. ಆ ಸಾಲಿಗ್ರಾಮ ಹೇಗಿರುತ್ತೆ ಮುಟ್ಟು ನೋಡಿದ್ರೆ ಗೊತ್ತಿರುತ್ತೆ, ಯಾರು ಮುಟ್ಟು ನೋಡಿ ಗೊತ್ತಿರುತ್ತೆ ಹೇಗಿರುತ್ತೆ. ತಣ್ಣಗಿರುತ್ತೆ ಸಾಲಿಗ್ರಾಮ, ತಣ್ಣಗಿರುತ್ತೆ ಸಾಲಿಗ್ರಾಮ ತಣ್ಣಗಿರುತ್ತೆ ಅಲ್ಲ, ಮುಟ್ಟಿದ್ರೆ ಮೈಯೆಲ್ಲ ತಣ್ಣಗಾಗುತ್ತೆ ಅಂದ್ರೆ ಚಳಿಯಾಗುತ್ತೆ ಅಂತ ಅರ್ಥ ಅಲ್ಲ, ಮತ್ತೆ ಮೈಯೆಲ್ಲ ತಣ್ಣಗಾಗುತ್ತೆ ಅಂದ್ರೆ ದುಃಖ ಎಲ್ಲ ಹೋಗಿಬಿಡುತ್ತೆ ಅಂತ. ಆರಾಮವಾದ ಜೀವನ, ದೇವ್ರ ಪೂಜೆ ಮಾಡಿ ಎದ್ದ ಅಂದ್ರೆ ಅವನಿಗೆ ಇವತ್ತಿಂದು ಸಣ್ಣಗಿದೆ ಅಂತ ಅರ್ಥ. ಆಚಾರ್ಯ ಹೇಳ್ತಾರೆ, ಧರ್ಮಾರ್ಥ ಕಾಮ ಮೋಕ್ಷಾಣ ನಾಣ್ಯೋಪಾಯಸ್ತು ವಿದ್ಯತೆ ಸತ್ಯಂ ಬ್ರವೀಮಿ ದೇವೇಶ ಕೃಷಿಕೇ ಸಾಚನಾದೃತೆ. ದೇವರ ಪೂಜೆಯನ್ನು ಬಿಟ್ಟು ಇನ್ಯಾವುದು ನಿಮ್ಮನ್ನು ಪೂರ್ತಿ ಕಾಪಾಡಕ್ಕೆ ಸಾಧ್ಯ ಇಲ್ಲ. ಧರ್ಮ ಬೇಕಾ, ಅರ್ಥ ಬೇಕಾ, ಕಾಮ ಬೇಕಾ, ಮೋಕ್ಷ ಬೇಕಾ, ಏನು ಬೇಕು ನಿಮಗೆ? ಕೂತಲ್ಲೇನೆ ಅತಿ ಕಡಿಮೆ ಖರ್ಚಿನೊಳಗೆ ಅತಿ ಹೆಚ್ಚು ಲಾಭ ಪಡ್ಕೊಡ್ತಕ್ಕಂಥ ಒಂದೇ ಒಂದು ಅವಕಾಶ ಅಂದರೆ ಭಗವಂತನ ಪೂಜೆಯೊಳಗೆ. ಅಷ್ಟು ಪೂಜೆ ಅವರು ಮಾಡಬೇಕು ಗಂಡಸರು, ಅಷ್ಟಕ್ಕೆ ನಡೆ ಅಡುಗೆ ನೈವೇದ್ಯ ಮಾಡಬೇಕಲ್ಲ, ವ್ಯವಸ್ಥೆ ಆಗಬೇಕಲ್ಲ, ಇವರು ತಯಾರು ಮಾಡಬೇಕು. ಪುರೈಷ ಕೃಷ್ಣ ಕರಸಿದ್ಧ ಶುದ್ಧಿಮತ್ ವರಾನ್ನ ಭುಕ್ತ ಕಿಲ ಪಾಂಡವಾಲಯೇ. ಆ ರೀತಿ ತಮ್ಮ ಕೈಯಿಂದ ಅವರು ನೈವೇ ಅಡುಗೆ ಮಾಡಬೇಕು, ಭೀಮಸೇನೆ ನೈವೇದ್ಯ ಮಾಡಬೇಕು, ಅದರ ಇಷ್ಟರಕ್ಕೆ ಭಿಕ್ಷೆ ಹಾಕಬೇಕು. ಆ ರೀತಿ ಅಡುಗೆ ಮಾಡಿ ಭಿಕ್ಷೆ ಹಾಕಿದಾಗ 10,000 ಸನ್ಯಾಸಿಗಳು ಬರ್ತಿದ್ರಲ್ಲ, ಅದರಲ್ಲಿ ಒಬ್ಬ ಸನ್ಯಾಸಿಗಳು ಆ ಊಟ ಮಾಡಿದರ ಪ್ರಭಾವ, ದ್ರೌಪದಿ ಕೈಯಿಂದ ಸಿದ್ಧವಾದ ಅನ್ನವನ್ನು ತಿಂದ ಪ್ರಭಾವದಿಂದ ಈ ಕಲಿಯುಗದಲ್ಲಿ ಅಚ್ಯುತ ಪ್ರೇಕ್ಷರಾಗಿ ಹುಟ್ಟಿದ್ರು ಅಂತ ಹೇಳ್ತಾರೆ. ಅವರ ಹತ್ರ ಮಧ್ವಾಚಾರ್ಯರು ಬಂದು ಅವರನ್ನು ಉದ್ದಾರ ಮಾಡುತ್ತಾರೆ. ಅಂದ್ರೆ ಈ ಜನ್ಮ ಜನ್ಮಕ್ಕೂ ಬರುತ್ತೆ ಅಂತ, ಅವತ್ತು ತಿಂದ ಅನ್ನ ಹ್ಯಾ ಕಾಪಾಡುತ್ತೆ ಲೆಕ್ಕ ಹಾಕಬೇಕು. ಅಂದಾದ ಫಿಸಿಕಲ್ ಫಾರ್ಮ್ ಹೋಗಿಬಿಡುತ್ತೆ, ಅದರ ಒಂದು ಸ್ಪಿರಿಚುವಲ್ ಎಫೆಕ್ಟ್ ಮಾತ್ರ ಹೋಗೋದಿಲ್ಲ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಎಫೆಕ್ಟ್ ಹಾಗೆ ಉಳ್ಕೊಂಡ್ಬಿಡುತ್ತೆ. ಒಳ್ಳೆ ಅನ್ನ ತಿಂದ್ರೆ ಒಳ್ಳೇದಕ್ಕೆ ಕಾರಣವಾಗ್ತಾನೆ ಇರುತ್ತೆ, ಕೆಟ್ಟ ಅನ್ನ ತಿಂದ್ರೆ ಕೆಟ್ಟದಕ್ಕೆ ಕಾರಣ ಆಗ್ತಾನೆ ಇರುತ್ತೆ. ದುರ್ಯೋಧನ ಒಂದು ಲೋಟ ಹಾಲು ಕೊಟ್ಟ ಅಶ್ವತ್ಥಾಮರಿಗೆ, 3 ತಾಸಿ ಜೀರ್ಣ ಆಯಿತು. ಎಫೆಕ್ಟ್ ಜೀರ್ಣ ಆಗ 100 ವರ್ಷ ಬೇಕಾಯ್ತು, ಎಫೆಕ್ಟ್ ಹೋಗಲಿ 100 ವರ್ಷ ಕಷ್ಟಪಡಬೇಕಾಯ್ತು ಅವರು. ಅಂತ ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಶಾಶ್ವತ ಒಂದು ಉದ್ಧಾರ ಮಾಡುತ್ತದೆ, ಕೆಟ್ಟದ್ದು ನಾಶ ಮಾಡುತ್ತೆ. ದ್ರೌಪದಿ ವ್ಯವಸ್ಥೆ ಆಗಿತ್ತಂತೆ. ನನ್ನ ಆಳು ಕಾಳೆಲ್ಲ ಇದ್ರಲ್ಲ, ಆಳುಗಳೆಲ್ಲ ಇದ್ರಲ್ಲ, ಅವ್ರು ಎಷ್ಟರ ಇದ್ರು ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನಗಳಿಗೆ ಒಂದು ಕೊರತೆ ಆಗಬಾರದು ಹಾಕಿ ತಿಳ್ಕೊಂಡಿದ್ರಂತೆ. ದ್ರೌಪದಿ ಮುಂದೆ ಹೇಳ್ತಾರೆ, ನನಗೆ ನನ್ನ ಮನೆ ಆಳು ಕಾಳುಗಳು ಎಷ್ಟು ಜನ ಇದ್ದಾರೆ ಅವರೆಲ್ಲರ ಹೆಸರು ನನಗೆ ಗೊತ್ತು ಅಂತ ಹೇಳ್ತಿದ್ರಂತೆ. ಇವತ್ತು ಏನಾದ್ರು ಕ್ಲಾಸಲ್ಲಿ 40 ಸ್ಟೂಡೆಂಟ್ಸ್ ಇರ್ತಾರಲ್ಲ ಮೇಸ್ಟ್ರಿಗೆ, ಜೊತೆ ಅಟೆಂಡೆನ್ಸ್ ಹಾಕಿ 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 ಒಳಸದ ಕೊರೆ ಆದ್ರೂ ಬೈಪಾಸ್ ಆಗಿರೋದಿಲ್ಲ ಎಲ್ಲ ಕೂಡ. ನಿನ್ನ ಹೆಸರು ಏನು ಬಿಟ್ಟಂದ್ರೆ ಪ್ಲಾಕ್ಸ್ ಹೋಗ್ಬಿಡ್ತೇನೆ, ನಾವನ್ನು ಬಿಟ್ಟುಬಿಟ್ಟು ಅಷ್ಟೊತ್ತಿನಲ್ಲಿ 40 ವಿದ್ಯಾರ್ಥಿ ಹೆಸರು ಜ್ಞಾಪಕ ಇರೋದಿಲ್ಲ. ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ ಆಳು ಕಾಳು. ಸರ್ಕಾರಿ ನೌಕರ ಎಷ್ಟನೇ ಇದೆ ಲೆಕ್ಕ ಹಾಕಿ ಇವತ್ತು ನಮಗೇನೆ? ಲಕ್ಷಾಂತರ ಇದ್ದಾರೆ ನಮ್ಮ ಸರ್ಕಾರಕ್ಕೆ, ಲಕ್ಷಾಂತರ ಇದ್ದಾರೆ ಅವರು, ಚಕ್ರವರ್ತಿಗಳು ಅವರು, ಕೋಟ್ಯಾಂತರ ಆಳು ಕಾಳುಗಳಿದ್ದಾರೆ. ಅವ್ರ ಹೆಸರು ಬೈ ನೇಮ್ ನನಗೆ ಗೊತ್ತು ಅಂತ ಹೇಳಿದ್ರು ಓದಿದ್ದೀವಿ. ಅವ್ರು ದ್ರೌಪದಿ ತಾವೇ ಮಾತಾಡ್ತಾನಾಗ, ಎಲ್ಲರ ಹೆಸರು ಸಮೇತ ನನಗೆ ಗೊತ್ತು, ಅವ್ರ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಗೊತ್ತು, ಅವ್ರ ಸಮಸ್ಯೆಗಳು ಏನು ಗೊತ್ತು, ಅದೆಲ್ಲ ಪರಿಹಾರ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಬಹುಶಃ ವಿಶ್ವದಲ್ಲಿ ಇಂಥ ಖ್ಯಾತಿ ಯಾರಿಗೂ ಇಲ್ಲ, ದ್ರೌಪದಿ ದೇವಿಗೆ ಮಾತ್ರ ಇರತಕ್ಕಂಥ ಖ್ಯಾತಿ. ಜೀವಕೋಟಿಯಲ್ಲಿ ಜೀವೋತ್ತಮರು ಅವರು ಹೇಗೋ, ಭೀಮಾ ಹನುಮಂತ ಹೇಗೋ ಇವರು ಹಾಗೆ, ಅಂಥ ಪರಿಪೂರ್ಣತೆ ಅಂದ್ರೆ ಪರಿಪೂರ್ಣತೆ. ನಾವೇ ಸ್ವಲ್ಪ ಸಿಟ್ಟು ಬರುತ್ತೆ, ಇಷ್ಟೆಲ್ಲ ನಮ್ಲೆ ಬೇಡ್ರಿ ಸಾಧ್ಯ ಇಲ್ಲ, ಅದು ಹೇಗೆ ಸಾಧ್ಯ ಅಂತ ನಮಗೆ. ಅಷ್ಟೇ ಹೇಳಿದ್ರೆ ಯಾರು ಹೇಳ್ಬಿಟ್ಟು ಪಾಪ ದುರ್ಯೋಧನ ಧೃತರಾಷ್ಟ್ರನಿಗೆ ಆ 100 ಜನ ಮಕ್ಕಳ ಹೆಸರಿಟ್ಕೊಳ್ಳೋ ಜ್ಞಾಪಕ ಇಲ್ಲ, ಪಾಪ 100 ಜನ ಇಷ್ಟ ಅಟೆಂಡೆನ್ಸ್ ತಗೋತಾ ಇರಬೇಕು ಅಷ್ಟೇ ಅವರು. ಆದ್ರೆ ಹೆಸರು ಇಟ್ಕೊಳ್ಳೋ ಯೋಗ್ಯತೆ ಯಾರಿಗಿರಲಿಲ್ಲ ಬಿಡಿ, ಇಟ್ಟು ಬರ್ತರೂ ಅಷ್ಟೇ, ಏನು ಪ್ರಯೋಜನ ಇಲ್ಲ ಅವ್ರ ಹೆಸರಿನಿಂದ. ಅವ್ರು ಬದುಕಿದ್ದು ಮಾಡಿದ್ದು ಅಷ್ಟರಲ್ಲೇ ಇತ್ತು, ಇಷ್ಟು ಕೋಟಿ ಜನ ಹೆಸರು ಯಾಕೆ ಜ್ಞಾಪಕ ಇರ್ತಿತ್ತು, ಹೇಗೆ ಸಾಧ್ಯ ಇದು ನಿಮಗೆ ಗೊತ್ತಿಲ್ಲ. ದ್ರೌಪದಿ ಯಾರು ಹೇಳಿ ನೋಡೋಣ, ಸಾಕ್ಷಾತ್ ಭಾರತೀ ದೇವಿ, ಮುಂದಿನ ಸರಸ್ವತಿ ದೇವಿಯವರು. ಸರಸ್ವತಿ ದೇವಿ ಒಲಗರಣೆ ವಿದ್ಯೆ ಬರುತ್ತೆ ಅಂದ್ರೆ ಸರಸ್ವತಿ ಮೆಮೊರಿ ಎಷ್ಟಿರಬೇಕು ಲೆಕ್ಕ ಹಾಕಿ ನೋಡೋಣ. ಅವರ ಜ್ಞಾನ ಎಷ್ಟಿರಬೇಕು, ಅವ್ರ ಜ್ಞಾಪಕ ಶಕ್ತಿ ಎಷ್ಟಿರಬೇಕು. ಅವರ 8 ಜನಗಳಲ್ಲ, ವಿಶ್ವದ ಪ್ರತಿಯೊಬ್ಬ ಜನರ ಇತಿಹಾಸ ಅವರಿಗೆ ಗೊತ್ತು. ಆಳುಕಾಲಗಳ ಇತಿಹಾಸ ಅಲ್ಲ, ಚತುರವದನರ ರಾಣಿ, ಅತಿರೋಹಿತ ವಿಮಲ ವಿಜ್ಞಾನಿ, ನಿಗಮ ಪ್ರಕೃತಿಗಳಿಗೆ ಅಭಿಮಾನಿ, ವೀಣಾಪಾಣಿ ಬ್ರಹ್ಮಾಣಿ, ನತಿಸಿ ಬೇಡುವೆ ಜನನಿ, ಲಕ್ಷ್ಮೀಪತಿಯ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ, ನೆಲೆಸು ನೀ ಮದ್ವದನ ಸದನದಲ್ಲಿ. ಇದನ್ನೆಲ್ಲ ಕೇಳಿ ಆ ಶ್ಲೋಕ ಹೇಳ್ಕೊಳ್ಳೋ ಖುಷಿ ಆಗ್ತದ. ಇಷ್ಟೆಲ್ಲ ಭಾರತದ ಕಥೆ ಕೇಳಿದ ಮೇಲೆ ಕೃತಿರಮಣ ಪ್ರದ್ಯುಮ್ನ ನಂದನೆ, ಚಿತರವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ, ಮಾರುತನ ನಿಜ ಪತ್ನಿ, ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ, ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ಆ 2 ಪದ್ಯ ಹೇಳಬೇಕಾದ್ರೆ ದ್ರೌಪದಿ ಪಾತ್ರ ಪೂರ್ತಿ ತಲೆಯಲ್ಲಿದ್ರೆ ಒಳ್ಳೆ ಭಕ್ತಿಯಿಂದ 2 ಪದ್ಯ ಹೇಳೋದಕ್ಕೆ ಬರುತ್ತೆ. ಅಂತ ಅತ್ಯದ್ಭುತವಾದ ಜ್ಞಾನ ಅವರದು. 8 ಜನಕ್ಕೆ ಒಂದು ಚೂರು ತೊಂದರೆ ಆಗಬಾರದು ಹಾಗೆ ನೋಡ್ಕೋತಾ ಇದ್ದೇನೆ ಅಂತ ಮುಂದೆ ದ್ರೌಪದಿ ಹೇಳೋ ಪ್ರಸಂಗ ಬರುತ್ತದೆ. ಅಷ್ಟು ಭೃತ್ಯರ ರಕ್ಷಣೆ, ಅಷ್ಟು ಕೋಶದ ವ್ಯಯ, ಅಷ್ಟನ್ನೆಲ್ಲ ಮಾಡೋದರ ಜೊತೆಗೆ ಅಂತಃಪುರದ ಎಲ್ಲಾ ಸ್ತ್ರೀಯರಿಗೂ ಕೂಡ ಧರ್ಮ ಶಿಕ್ಷಣ ಮಾಡಬೇಕು. ಧರ್ಮ ಶಿಕ್ಷಣವನ್ನು ಮಾಡ್ತಾ ಧರ್ಮಾನುಶಾಸ್ತಿ ಹರಿತತ್ವ ಶಂಸನ ಭೀಮಸೇನ ಗಂಡಸರಿ ಮಾಡ್ತಾ ಇದ್ರೆ ಸ್ತ್ರೀಧರ್ಮ ಸಂಶಾಸನ ಭೃತ್ಯ ಕೋಶ ರಕ್ಷಾ ವ್ಯಯಾದೌ ಗುಣದೋಷ ಚಿಂತನೆ ಅಂತಃಪುರಸ್ಥಸ್ಯ ಜನಸ್ಯ ಕೃಷ್ಣಾತು ಆಸೀತ್ ಹರೇರ್ ಧರ್ಮ ನಿದರ್ಶನೀಚ, ಸ್ವತಃ ತಾನೇ ಧರ್ಮಕ್ಕೆ ಮಾಡಲ್. ಹೇಗೆ ಧರ್ಮಾಚರಣೆ ಮಾಡಬೇಕು ಅನ್ನೋದು ದ್ರೌಪದಿ ದೇವಿ ತಾನು ದೃಷ್ಟಾಂತವಾಗಿ ನಿಂತು ಮಾಡಿಸ್ತಾ ಇದ್ರಂತೆ. ಇದನ್ನು ಕಥೆ ಕೇಳಿದ್ರೆ ನಮ್ಮ ಜನಕ್ಕೆ ಗೊತ್ತಾಗಿರೋ ಒಂದು ಒಬ್ಬ ಕೆಲಸದವಳಿರ್ತಾಳೆ, ತುಂಬಿಕೊಂಡು ಬರ್ಲಾಗ್ತಾ ಇರ್ತಾಳೆ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಅವಳು ಅದು ಇಲ್ಲೋ ಇದೋ ಇಲ್ಲೋ ಅಂತ ಹೇಳೋದು ಗಲಾಟೆ ಸರಿಯಾಗಿ ಬರೋದಿಲ್ಲ. ಈ ಪದ್ಧತಿ ಕೇಳಿಬಿಟ್ರೆ ಅಸಹ್ಯ ಅನಿಸ್ಬಿಡ್ಬೇಕು. ಒಬ್ಬೊಬ್ಬ ಕೆಲಸಗಾರ ನಿಭಾಯಿಸ್ಲಿಕ್ಕೆ ಆಗೋದಿಲ್ಲವಲ್ಲ, ಕೋಟಿ ಕೋಟಿ ಜನಗಳನ್ನು ಹೇಗೆ ನಿಭಾಯಿಸ್ತಾ ಇದ್ರು. ಅದಕ್ಕೆ ನಾಲೆಡ್ಜ್ ಬೇಕು, ಇನ್ನೊಂದು ಕೆಪಾಸಿಟಿ ಬೇಕು. ನಾಲೆಡ್ಜ್ ಇದ್ದವರೇ ಕೆಲಸ ಮಾಡೋಕ್ಕಾಗೋದಿಲ್ಲ. ಸಾಮರ್ಥ್ಯ ಬೇಕು, ಸಾಮರ್ಥ್ಯ ಇದ್ರೆ ನಾಲೆಡ್ಜ್ ಇರೋದಿಲ್ಲ. ಎರಡೂ ಬೇಕು ಅಂತ ಹೇಳಿದರೆ ಸ್ತ್ರೀಕೋಟಿಯ ದೊಡ್ಡ ಒಂದು ಅತ್ಯಂತ ಭೂಷಣಪ್ರಾಯದ ವ್ಯಕ್ತಿತ್ವ ದ್ರೌಪದಿ ದೇವಿ. ಆದ್ರಿಂದನೇ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಅಂತ ಹೇಳೋದು ಅದಕ್ಕೋಸ್ಕರ. ಇದು ಅರ್ಜುನ ಏನ್ ಮಾಡ್ತಾ ಇದ್ದ ಅಂತ ಮುಂದಿನ ಪ್ರಶ್ನೆ. ಅರ್ಜುನ ಏನ್ ಮಾಡ್ತಾ ಇದ್ದ ಅಂದ್ರೆ ಭೀಭತ್ಸುರಾಸಿ ಪರರಾಷ್ಟ್ರ ಮರ್ದರೆ, ಬೇರೆ ದೇಶಗಳ ಮೇಲೆ ದಂಡೆತ್ತಿ ಹೋಗಿ ಯುದ್ಧ ಮಾಡಿ ಬರೋದು ಅರ್ಜುನ ಕೆಲಸ ಆಗಿತ್ತು. ಸ್ವರಾಷ್ಟ್ರ ರಕ್ಷಣೆ ಭೀಮಸೇನ ಕೆಲಸ, ಪರರಾಷ್ಟ್ರ ರಕ್ಷಣೆ ಪರರಾಷ್ಟ್ರವನ್ನು ಅಟ್ಯಾಕ್ ಮಾಡೋದು ಅರ್ಜುನನ ರಕ್ಷಣೆ ಈ ಕೆಲಸ ಆಗಿತ್ತಂತ. ವಿಶೇಷತಃ ಆದರೆ ಅರ್ಜುನ ಎಲ್ಲರಿಗೆಲ್ಲ ಕಾಕ್ತಿದ್ದಿಲ್ಲ ಅಂತ. ತೇರ ಅನ್ಯಾಂಶ ಜರಾಸುತ ಅಧೀನ್, ಜರಾಸಂಧ ಶಿಶುಪಾಲ ಅವ್ರನ್ನ ಹೋಗ್ಬೇಕಾದ್ರೆ ಭೀಮಸೇನ ತಾನು ಹೋಗ್ಬಿಡ್ತಾ ಇದ್ದ, ಉಳಿದವರು ತಗೊಂಡು ಅರ್ಜುನ ಹೋಗ್ತಾ ಇದ್ದ. ಅದೊಂದು ಸುಲಭ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ದ. ನಕುಲ ಏನ್ ಮಾಡ್ತಾ ಇದ್ದ ಅಂತ ಮುಂದಿನ ಪ್ರಶ್ನೆ. ನಕುಲ ಏನ್ ಮಾಡ್ತಾ ಇದ್ದ ಅಂದ್ರೆ, ಆತ ಮುಖ್ಯವಾಗಿ ಇಡೀ ಜನಗಳು ಆಳು ಕಾಳುಗಳಿದ್ರಲ್ಲ ಅದೇ ಸಂಬಳ ಕೊಡಕ್ಕೆ ಪಟವಾಡೆ ಆತನ ಕೆಲಸ ಅಂತ. ನಕುಲ ಸಹ ವೇತನದಷ್ಟು ಆಸೀತ್ ಅಂತ ಹೇಳಿದ, ವೇತನ ಕೊಡತಕ್ಕಂತ ಕೆಲಸ ಆತನದು. ಸಹದೇವ ಏನ್ ಮಾಡ್ತಿದ್ದ ಅಂದ್ರೆ, ಧರ್ಮರಾಜನ ಹಿಂದೆ ಖಡ್ಗಪಾನಿಯಾಗಿ ಅಂಗರಕ್ಷಕರ ಓಡಾಡ್ತಾ ಇದ್ದ. ಸಹದೇವರ ಅಂಗರಕ್ಷಕರು ಯಾವಾಗಲೂ ಧರ್ಮರಾಜನ ಹಿಂದೆ ಇರಬೇಕು. ಸೆಕ್ಯೂರಿಟಿ ಯಾರ್ಯಾರಿಗೆ ಕೊಟ್ಬಿಡ್ತಾರಲ್ಲ ಅವರೇ ಶೂಟ್ ಮಾಡ್ಬಿಡ್ತಾರೆ ಒಂದ್ ದಿವಸ. ಆದ್ರೆ ಅವರ ವ್ಯವಸ್ಥೆ ಹೇಗಿತ್ತು ಅಂತ ಕೇಳಿದ್ರೆ, ಸ್ವಂತ ತಮ್ಮ ರಕ್ಷಣೆ ಮಾಡಬೇಕು, ಸ್ವಂತ ತಮ್ಮ ರಕ್ಷಣೆ ಮಾಡಬೇಕು, ಸದಾ ಆತನ ಹಿಂದೆ ಓಡಾಡ್ತಾ ಇರಬೇಕು, ಉಳಿದ ಕೆಲಸಗಳನ್ನು ಹಂಚ್ಕೋತಾ ಇತ್ತು. ಈ ವ್ಯವಸ್ಥೆಯಲ್ಲಿ ಪಾಂಡವರ ರಾಜ್ಯ ಎಷ್ಟು ಚೆನ್ನಾಗಿತ್ತು ಅಂತ ಕೇಳಿದ್ರೆ, ಆಚಾರ್ಯ ಒಂದು ಮಾತನ್ನು ಹೇಳುತ್ತಾರೆ, ಅದು ಕೃತಯುಗ ಇದ್ದಾಗಿತ್ತು ಅಂತ ಹೇಳುತ್ತಾರೆ. ಕಲಿ ಬೇರೆ ದೃಷ್ಟಾಂತ ಕೊಂಡಕ್ಕೆ ಬರೋದಿಲ್ಲ, ಅದು ದ್ವಾಪರಯುಗದ ಕೊನೆಯ ಕಾಲ, ಹೆಚ್ಚು ಕಡಿಮೆ ಕಲಿ ಹತ್ರ ಬರ್ತಾ ಇದೆ ಅಂತ ಕಾಲ. ವಾತಾವರಣ ಹೇಗಿತ್ತು ಅಂತ ಕೇಳಿದ್ರೆ, ಕೃತಯುಗದ ವಾತಾವರಣವಿತ್ತು. ಅದು ಕಂಪೇರ್ ಮಾಡತಕ್ಕಂತ ಒಂದೇ ಒಂದು ರಾಜ್ಯ ಆಗಿದ್ದು ರಾಮರಾಜ್ಯ ಒಂದೇ. ರಾಮರಾಜ್ಯ ಅಂದ್ರೆ ನೆಕ್ಸ್ಟ್ ರಾಜ್ಯ ಪಾಂಡವ ರಾಜ್ಯವೇನೆ. ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್, ಒಂದು ಚೂರು ಮನಸ್ಸಿಗೆ ನೋವಾಗ ಪ್ರಸಂಗನೇ ಇಲ್ಲ. ಯಾರು ಹಸಿವೊತ್ತಿರಲಿಲ್ವಂತ, ಯಾವಾಗಲೂ ಅವರು ಭದ್ರವಾದ ವ್ಯವಸ್ಥೆ ಇತ್ತು. ದುಃಖ ಹಸಿರಿಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ವ್ಯಥೆ ಇಲ್ಲ, ಯಾರೂ ಇಲ್ಲ. ರಾಮರಾಜ್ಯ ವರ್ಣನೆ ಮಾಡ್ತಾರೆ, ದೊಡ್ಡವರು ಬದುಕಿದ್ದಾಗ ಚಿಕ್ಕವರು ಸಾಯ್ತಿದ್ದಿಲ್ಲ ಅಂತ ಹೇಳ್ತಾರೆ. ಅದು ಭಾರಿ ವಿಶೇಷ. ದೊಡ್ಡವರು ಬದುಕಿದ್ದ ಬ್ರಾಹ್ಮಣ ಮಗ ಬರ್ತಾನೆ ನೋಡಿ, ಬ್ರಾಹ್ಮಣ ಬರ್ತಾನೆ, ಮಗ ಹೇಗೆ ಸತ್ತವರು ಅಂತ ರಾಮದೇವರನ್ನು ಕೇಳ್ತಾನೆ. ಅದು ಅಕ್ರಮ. ಅದು ಒಂದು ಸೀನಿಯಾರಿಟಿ ಇದ್ದಾಗ ದೊಡ್ಡವನು ಮೊದಲು ರಿಟೈರ್ ಆಗಿ ಅಮ್ಮ ತಾನೆ ಜೀವನ ರಿಟೈರ್ ಆಗಬೇಕು. ಸರ್ಕಾರದ ಪದ್ಧತಿ ಮೊದಲು ಸೀನಿಯರ್ ರಿಟೈರ್ ಆಗ್ತಾನೆ, ಸರ್ವಿಸ್ ಹೆಚ್ಚಾದವನು ಆದ ಇವನಾಗ್ತಾನೆ. ಇದು ಸರ್ಕಾರ ವ್ಯವಸ್ಥೆ ಅಷ್ಟೇ, ಸಂಸಾರದಲ್ಲಿ ವ್ಯವಸ್ಥೆ ಇಲ್ಲ. ಇವತ್ತು ರಾಮರಾಜ್ಯದಲ್ಲಿ ಭೀಮರಾಜ್ಯದೊಳಗೆ ಆ ಕ್ರಮದಲ್ಲಿ ಸಾವು ಬರ್ತಿತ್ತಂತೆ. ಅಲ್ಲಿ ವಿಧುರರೇ ಇದ್ದಿಲ್ಲವಂತೆ, ವಿಧವೆಯರೂ ಇದ್ದಿಲ್ಲವಂತೆ. ಅವರ ಆಡಳಿತದಲ್ಲಿ ವಿಧುರರಿಲ್ಲ, ವಿಧವೆಯರಿಲ್ಲ, ರೋಗಿಗಳಿಲ್ಲ, ದುಃಖಿಗಳಿಲ್ಲ ಅಂತ ಒಂದು ಪರಿಶುದ್ಧವಾದ ರಾಜ್ಯಾಡಳಿತವನ್ನು ಕೊಟ್ಟರಂತೆ. ಅವರ ರಾಜ್ಯದ ಪ್ರಸಂಗದೊಳಗೆ ಸೇನಾಧಿಪತಿ ಯಾರಾಗಿದ್ರು ಅಂತ ಕೇಳಿದ್ರೆ ಹೇಳ್ತಾರೆ, ನಮಗೆ ಆಶ್ಚರ್ಯವಾಗ್ತದಾಗ ದುಷ್ಟದ್ಯುಮ್ನ ಆಗಿದ್ದ ಅಂತ ಹೇಳಿದ್ದಾರೆ. ನಮಗೆ ಗೀತೆ ಕಾಲಕ್ಕೆ ಕೇಳಿರ್ತೇವೆ, ದುಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಕುರುಕ್ಷೇತ್ರ ಯುದ್ಧದಲ್ಲಿ ಅಂತ ಹೇಳಿ. ಅವತ್ತಾಗಿದ್ದಲ್ಲಾತ ಮೊದಲಿಂದ ಸೇನಾಧಿಪತಿನೇ ಅವರಿಗೆ. ದುಷ್ಟದ್ಯುಮ್ನ ದ್ರೌಪದಿ ದೇವಿ ಅಣ್ಣ ಅನಿಸಿಕೊಂಡ ವ್ಯಕ್ತಿ ಯಾವಾಗಲೂ ಪಾಂಡವರ ಸೇನಾಧಿಪತಿ. ಆತ ಹುಟ್ಟಿದ್ದು ದ್ರುಪದರಾಜರ ಮಗನಾಗಿ, ಎಲ್ಲ ಇರೋ ಜೊತೆ ಪಾಂಡವರ ಜೊತೆಗೇನೆ ಇಲ್ಲಿ ಸೇನಾಧಿಪತಿಯಾಗಿ ಕೆಲಸ ನಡೆಸ್ತಾ ಇದ್ದಾನೆ. ಇಲ್ಲೂ ಸೇನಾಧಿಪತಿ, ಅಲ್ಲೂ ಸೇನಾಧಿಪತಿ. ಅಲ್ಲಿ ಭೀಷ್ಮರು ಚೇಂಜ್ ಆಗ್ತಾರೆ, ದ್ರೋಣರು ಬರ್ತಾರೆ, ಕರ್ಣ ಬರ್ತಾರೆ, ಪಾಂಡವರ ಕಡೆ ಚೇಂಜ್ ಆಗೋದಿಲ್ಲ. ಇಷ್ಟದಿಂದ ಒಬ್ಬನೇನೆ, ಮೊದಲಿಂದ ಕೊನೆಯವರು ಒಬ್ಬನೇ ಸೇನಾಧಿಪತಿ ಪಾಂಡವರಿಗೆ. ಅಂತ ಸುವ್ಯವಸ್ಥಿತವಾದಂತಹ ಜೀವನ ಅವರು. ಈ ಮಧ್ಯೆ ಸ್ವಲ್ಪ ದಿವಸ ಆದ ಮೇಲೆ ಧರ್ಮರಾಜ ಇನ್ನೊಂದು ಮದುವೆ ಆದನಂತೆ. ಅದನ್ನು ಯಾರೂ ಕೇಳಿರೋದಿಲ್ಲ. ಒಬ್ಬ ಒಂದು ಮದುವೆ ಕೇಳಿರೋದ ಇದಾನ ಕಡಿಮೆ. ಧರ್ಮರಾಜನಿಗೆ ಸರಿಯಾಗಿ ಶ್ಯಾಮಲಾದೇವಿ ಪತ್ನಿಯಾಗಿದ್ದು ದ್ರೌಪದಿ ದೇಹದಲ್ಲೇ ಬರೀ ಜನ ಗೊತ್ತಿರೋದಿಲ್ಲ. ಇನ್ನೊಬ್ಬಳು ಮದುವೆ ಆಗ್ತಾನೆ ಧರ್ಮರಾಜ, ಅವನ ಹೆಸರು ದೇವಕಿ ಅಂತ. ಅವನ ಹೆಸರು ಕೃಷ್ಣನ ತಾಯಿ ದೇವಕಿ ಬೇರೆ, ಈ ದೇವಕಿ ಬೇರೆ, ಹೆಸರು ಒಂದೇ, ವ್ಯಕ್ತಿಗಳು ಬೇರೆ. ಈ ದೇವಕಿ ಯಾರ ಮಗಳು ಅಂದ್ರೆ ಶಿಶುಪಾಲ ಪುತ್ರೀಂ ಗುಣಾಢ್ಯಾಂ ಅಂತ ಹೇಳ್ತಾರೆ. ಶಿಶುಪಾಲನ ಮಗಳು, ಅವಳು ಶಿಶುಪಾಲನ ಮಗಳು ದೇವಕಿ ಅಂತ ಹೇಳಿ ಅವಳನ್ನು ಧರ್ಮರಾಜ ಮದುವೆ ಆಗ್ತಾ ಇದ್ದಾರೆ. ಅವರಿಗೆ ಒಬ್ಬ ಮಗನು ಹುಡ್ತಾನೆ, ಮಗನು ಹುಡ್ತಾನೆ. ಅವನಿಗೆ ವಿಶೇಷ ಸುಹೋತ್ರ ಅಂತ ಅವನ ಹೆಸರು. ಸುಹೋತ್ರ ಅವನು ಯಾರು ಅಂದ್ರೆ ಯಮದೇವರು ಧರ್ಮರಾಜ, ರತಿ ಶ್ಯಾಮಲಾದೇವಿನೇ ಆ ದೇವಕಿ. ದ್ರೌಪದಿ ದೇಹದಲ್ಲಿ ಆವೇಶ ಇತ್ತಲ್ಲ, ಇಲ್ಲಿ ಪೂರ್ಣ ಅವಳೇ ಹುಟ್ಟಿ ಬಂದ್ಬಿಟ್ಟಿದ್ದಾರೆ. ದೇವಕಿ ಅಂದ್ರೆ ಸಾಕ್ಷಾತ್ ಶ್ಯಾಮಲಾದೇವಿನೇ. ಆ ಕೃಷ್ಣನ ತಾಯಿ ದೇವಿಗೆ ಅದಿತಿ ದೇವಿಯಾಗಿ, ಅದಿತಿ ಅಲ್ಲಿ ಹುಟ್ಟು ಬಂದಿರ್ತಾಳೆ, ಕೃಷ್ಣನ ತಾಯಿಯಾಗಿ ವಸುದೇವನ ಹೆಂಡತಿಯಾಗಿರ್ತಾಳೆ. ಇಲ್ಲಿ ಈ ದೇವಕಿ ಶಾಮಲಾದೇವಿ, ಇವರಿಬ್ಬರು ಗಂಡ ಹೆಂಡತಿ ಆದರು, ಯಮ ಮತ್ತು ಆ ಶಾಮಲಾದೇವಿ. ಹುಟ್ಟಿ ಬಂದ ಮಗ ಯಾರು ಗೊತ್ತೇನು? ಚಿತ್ರಗುಪ್ತ ಮಗನಾಗಿ ಹುಟ್ಟಿ ಬಂದಂತೆ. ಗೊತ್ತಲ್ಲ, ಯಮದೇವರ ಲೇಖಕ ಆತ ಸ್ಟೆನೋ ಅಂತ ಹೇಳಿದ್ರೆ ಚಿತ್ರಗುಪ್ತರೇ, ಎಲ್ಲ ಲೆಕ್ಕಪತ್ರ ಇಟ್ಕೊಂಡಿರ್ತಾನ. ನಮಗೆ ನೆನಪಾಗದ ಊಟ ಕೂತ ಚಿತ್ರಾಯಮ ಚಿತ್ರಗುಪ್ತ ಆಯರ್ಮ ಅಂತ ಹೇಳ್ತಾನಲ್ಲ. ಇಲ್ಲಿ ಊಟ ಮಾಡಿ ಸರಿಯಾಗಿ ಮಾಡಿದ್ರೆ ಟೇಬಲ್ ಮಿಸ್ ಆಗೂ ಇಲ್ಲ. ಕೊನೆ ಪಕ್ಷ ಚಿತ್ರಾಯಮ ಚಿತ್ರಗುಪ್ತಾಯನ ಇಲ್ಲ, ಅಷ್ಟಕ್ಕಾದ್ರೂ ಸರಿಯಾಗಿ ಊಟ ಮಾಡೋದು ಕಲಿಬೇಕು. ನಾವು ಅಕೌಂಟ್ ಮೇಂಟೈನ್ ಮಾಡೋದೇ ಆತ ಪಾಪ, ನಮ್ಮ ಪುಣ್ಯ ಪಾಪದ ಅಕೌಂಟ್ ಎಲ್ಲ ಮೇಂಟೈನ್ ಮಾಡೋದೇ ಚಿತ್ರಗುಪ್ತ. ಸರಿಯಾಗಿ ದಿವಸ ಆಹುತಿ ಇಡ್ತಾ ಇದ್ರೆ ಸರಿಯಾಗಿ ಲೆಕ್ಕ ಇಟ್ಕೊಂಡಿರ್ತಾರೋ, ಇಲ್ಲದೆ ಹೋದ್ರೆ ಅದನ್ನೇ ಇಟ್ಟಿಲ್ಲ, ಆತರ್ಪಾಲೇ ಕೊಟ್ಟಿಲ್ಲ ಅಂತ. ನಾವು ಕೊಡೋದು ಎಷ್ಟು ಬಹಳ ಇಷ್ಟೇ, ಚಿತ್ರಾಯಮ ಚಿತ್ರಗುಪ್ತಾಯಮ ಅಂತ ಏನು ಕೊಡ್ತೇವೆ, ಸಾಕ್ಷಾತ್ ಯಮದೇವರ ಲೇಖಕ ಆಚಾರ್ಯ ಬರೀತಾರೆ. ಯಹ ಪೂರ್ವಂ ಸುಲೇಖ, ಆತನ ಕೆಲಸ ಯಮದೇವರ ಬಳಿಯೇ ಇದ್ದು ಎಲ್ಲ ಲೆಕ್ಕಪತ್ರಗಳನ್ನು, ಎಲ್ಲಾ ದೇವರ ಲೆಕ್ಕಪತ್ರವನ್ನ ಮೇಂಟೈನ್ ಮಾಡತಕ್ಕಂಥ ಕೆಲಸ. ಆತ ಮಗನಾಗಿ ಹುಟ್ಟಿ ಬಂದ, ಸುಹೋತ್ರ ಅಂತ ಆತನ ಹೆಸರು. ಹೀಗೆಲ್ಲ ಸಂಸಾರ ಬೆಳೀತಾ ಇದೆ. ಹೀಗಿದ್ದ ಕಾಲಕ್ಕೆ ಮುಂದೆ ಭೀಮಸೇನ ಕಲ್ಯಾಣ ಆಗಬೇಕು. ಗೊತ್ತಾಗಿಬಿಟ್ಟಿದೆ, ಇವತ್ತಾಗೋದಿಲ್ಲ, ನಾಳೆ ದಿವಸ ಭೀಮಸೇನ ಅತ್ಯದ್ಭುತವಾದ ಮತ್ತೊಂದು ಕಲ್ಯಾಣ. ಅದನ್ನು ಸಾಮಾನ್ಯವಾಗಿ 190 ಪಾಲು ಜನ ಯಾರು ತಾತ್ಪರ್ಯ ಕೇಳಿರೋದಿಲ್ಲ, ಅವರು ಮಹಾಭಾರತ ಯಾರು ಕೇಳಿದ್ರೆ ಅವರಿಗೆ ಎಂದೂ ಗೊತ್ತಾಗೋದಿಲ್ಲ. ಈ ಪಂಪ ಭಾರತ ಕುಮಾರದಾಸ ಭಾರತ ಓದಿದವರಿಗೆ ಅದರ ಸುಳಿವು ಕೂಡ ಸಿಕ್ಕಿರೋದಿಲ್ಲ. ಮತ್ತು ಅತ್ಯದ್ಭುತವಾದ ವಿವಾಹ ನಡೀತಾ ಇದೆ, ಅದೇನು ಎಂಬುದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ಇವತ್ತು ಒಂದೆರಡು ಪ್ರಕಟಣೆ ಉಂಟು. ಇವತ್ತಿನ ಸೇವಾಕರ್ತರಾಗಿ ಪ್ರಸಾದ ವಿನಿಯೋಗಕ್ಕೋಸ್ಕರ ಶ್ರೀಮತಿ ಪದ್ಮಿನಿ ಅನ್ನೋರು ತಮ್ಮ ಹುಟ್ಟಿದಹಬ್ಬದ ನಿಮಿತ್ತ ಪ್ರಾಯೋಜಕರಾಗಿದ್ದಾರೆ ಅಂತ ಹೇಳಿ ಶ್ರೀ ಗುರುರಾಜ್ ಅವರು ತಿಳಿಸಿದರು. ಅದು ಒಂದು ಅವರಿಗೆ ಧನ್ಯವಾದಗಳು. ಎರಡನೇದಾಗಿ ಮಾಧ್ಯ ಸಮಾಚಾರ ಪತ್ರಿಕೆ ಎನ್ನ ಶ್ರೀ ರಾಧಾಕೃಷ್ಣ ಅವರು ನಡೆಸ್ತಾ ಬಂದು ಅನೇಕ ನಡೆಸ್ತಾ ಬಂದಿದ್ದಾರೆ. ಅವರು ಇತ್ತೀಚೆಗೆ ಹೊಸ ರೂಪದಲ್ಲಿ ಪತ್ರಿಕೆಯನ್ನು ಕೊಡ್ತಾ ಇದ್ದಾರೆ. ಅದರ ಆ ಪತ್ರಿಕೆಯನ್ನ ಅನೇಕ ಚಂದಾದಾರರಾಗಬೇಕು ಅಂತ ಹೇಳಿ ಪತ್ರಿಕೆ ಉಳಿಯೋದು ಭಾರಿ ಕಷ್ಟ, ಚಂದಾದಾರರೇ ಅದಕ್ಕೆ ಜೀವಾಳ, ಪ್ರಯತ್ನ ಮಾಡುತ್ತಿದ್ದಾರೆ. ಅದಕ್ಕೊಂದು ಚಂದಾದಾರರಾಗತಕ್ಕಂಥವರಿಗೊಂದು ಹೊಸ ಕಾಣಿಕೆ ಎಂಬ ರೀತಿಯಲ್ಲಿ ಒಂದು ಗ್ರಂಥವನ್ನು ಹಾಗೆ ಕೊಡ್ತಾ ಇದ್ದಾರೆ. ಅವರು ಸದ್ವಿಚಾರ ಅಂತ ಒಂದು ಪುಸ್ತಕವನ್ನ ನಮ್ಮ ವ್ಯಾಸಮದ್ರ ಸೇವಾ ಪ್ರತಿಷ್ಠಾನದಿಂದ ಸಂಸ್ಕೃತದಲ್ಲಿ ಸರ್ವಮರು ಪ್ರಕಟವಾದಾಗ 3 ದಿವಸಗಳ ಕಾರ್ಯಕ್ರಮ ನಡೆಯಿತು. ಭಾರಿ ವೈಭವದಿಂದ ಕಾರ್ಯಕ್ರಮ ನಡೆಯಿತು, ಅನೇಕ ವಿಚಾರಗೋಷ್ಠಿಗಳು ಅದೆಲ್ಲ ಉಪನ್ಯಾಸಗಳೆಲ್ಲ ನಡೆಯಿತು. ಅದೆಲ್ಲ ವಿಚಾರವನ್ನು ಕೂಡ ಅವರು ಸ್ವಾಮಿಗಳ ಅನುಗ್ರಹ ಭಾಷಣಗಳು ಎಲ್ಲ ಇದೆ, ಅದನ್ನೆಲ್ಲ ಕೂಡ ಆಗಲೇ ಒಂದು ಪುಸ್ತಕ ಮಾಡಿ ಪ್ರಕಾಶನ ಮಾಡಿದ್ರು. ಸದ್ವಿಚಾರ ಹೆಸರಿಟ್ಟುಬಿಟ್ಟು ಒಂದು ಕಾರ್ಯಕ್ರಮ ಆದಮೇಲೆ ಬಹುಶಃ ಮುಂಚೆ ಸಾಮಾನ್ಯರು ಬೇಕಾದಷ್ಟಾಗ್ತಾ ಇರುತ್ತೆ ಫಂಕ್ಷನ್ಗಳಿಗೆ, ಒಂದು ಕಾರ್ಯಕ್ರಮ ಮುಗಿದ ಮೇಲೆ ಅದರ ಸ್ಮಾರಕವಾಗಿ ಪ್ರಕಟವಾಗಿದ್ದ ಬಹುಶಃ ಒಂದೇ ಒಂದು ಗ್ರಂಥ ಅಂದ್ರೆ ಆ ಸದ್ವಿಚಾರ ಅಂತಕ್ಕಂಥ ಗ್ರಂಥ. ಆಗಿನ ಕಾಲಕ್ಕೆ ಅದು ಸಾಕಷ್ಟು ಜನ ತಗೊಂಡಿದ್ರು, ಇನ್ನು ಅನೇಕ ಜನ ಕೇಳ್ತಾ ಇರ್ತಾರೆ. ಅದನ್ನ ಅವರು ಉಚಿತವಾಗಿ ಕೊಡ್ತಾರೆ. ಈ ಯಾರು ಮಾಧ್ಯ ಸಮಾಚಾರ ಪತ್ರಿಕೆ ಚಂದಾದಾರರಾಗ್ತಾರೆ ಈ ಉಪನ್ಯಾಸದ ಅವಧಿಯೊಳಗೆ, ಅವರಿಗೆ ಆ ಪತ್ರಿಕೆ ಚಂದಾದಾರ ಹಣ ಕೊಟ್ಟುಬಿಟ್ರೆ ಆ ಪುಸ್ತಕವನ್ನು ಉಚಿತವಾಗಿ ಕೊಡಬೇಕು ಅನ್ನೋ ಸಂಕಲ್ಪವನ್ನು ಮಾಡಿದ್ದಾರೆ. ಅದರ ಪ್ರಯೋಜನ ಪಡೆಯಬೇಕು ಅಂತ ಹೇಳಿ ಅವರು ಕೇಳ್ಕೊತಾ ಇದ್ದಾರೆ, ಅದರ ಉಪಯೋಗ ಪಡೆಯಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಮತ್ತು ನಾಳೆ ದಿವಸ ಸಾಯಂಕಾಲ ಭೀಮಸೇನ, ಕಾಳಿದೇವಿಯ ಸ್ವಯಂವರ ಮತ್ತು ಅನೇಕ ವಿಧವಾದಂತಹ ಅರ್ಜುನ ಸುಭದ್ರಾ ಕಲ್ಯಾಣದ ಪ್ರಸಂಗ ಪ್ರಾರಂಭ ಆಗಬೇಕು. ಅದರ ಲಿಂಕ್ ಆಗೋದು ಸುಭದ್ರಾ ಕಲ್ಯಾಣ, ಅದೆಲ್ಲ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾನಯಃ.